ततः प्रविश्य मम वाचमिमां प्रसुप्ता सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णाति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नभमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद श्रीमन्महाभारतदल्लि ಯಾವ ರೀತಿಯಾಗಿ ಶ್ರೀ ವೇದವ್ಯಾಸದೇವರು ಧರ್ಮರಾಜನಿಗೆ ಅಶ್ವಮೇಧ ಯಜ್ಞಕ್ಕೆ ಅತ್ಯಂತ ಅಗತ್ಯವಾಗಿದ್ದಂತಹ ಸಂಪತ್ತಿನ ರಾಶಿ ಸಿಗತಕ್ಕಂಥ ವಿವರವನ್ನು ತಿಳಿಸಿದರು. ಅದನ್ನು ಸ್ವತಃ ಭೀಮಸೇನಾದಿಗಳ ಸಮೇತವಾಗಿ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದರು. ಮುಂದೆ ಅದನ್ನೆಲ್ಲ ತಂದು ಯಜ್ಞವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಕಡೆ ಪರಿಷತ್ ರಾಜ ಹುಟ್ಟಿದ್ದಾನೆ. ಹುಟ್ಟಿತಿರಲಿಕ್ಕೆ ಸತ್ತಂತಹ ಅವನನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ಪುನಃ ಬದುಕಿಸಿದ್ದಾನೆ. ಇದು ಕೃಷ್ಣ ನಾರಾಯಣ ಅಂತ ಹೇಳೋದಕ್ಕೆ ನಿದರ್ಶನ ಆಯಿತು. ಜನ್ಮಾದ್ಯಶ್ಚಯತಃ ಓಂ. ಇದು ಜಗತ್ತಿನಲ್ಲಿ ಸೃಷ್ಟಿ ಮಾಡಲಿಕ್ಕೂ ಯಾರಿಗೂ ಬರೋದಿಲ್ಲ. ಸಾಯಿಸಬೇಕು ಅಂತ ಹೊರಟ ಸಾಯಿಸಲಿಕ್ಕೆ ಗ್ಯಾರಂಟಿ ಆಗ್ತದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಸತ್ತವರು ಬದುಕಿದ್ದಂತೂ ಇಲ್ಲವೇ ಇಲ್ಲ. ವೈಜ್ಞಾನಿಕ ಪ್ರಪಂಚದಲ್ಲಿ ಒಬ್ಬ ಸತ್ತ ವ್ಯಕ್ತಿಯನ್ನು ವಿಜ್ಞಾನ ಇವರಿಗೂ ಬದುಕಿಸಿಲ್ಲ. ನಮ್ಮ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬೇಕಾದಷ್ಟಂಥ ಪ್ರಸಂಗ ನಡೆದೋಗಿದೆ. ಅದು ಕೊಳ್ಳಿಯ ದೃಷ್ಟಾಂತ. ಕೃಷ್ಣ ಪರಮಾತ್ಮ ಗುರುಪುತ್ರ ಮೃತನಾಗಿದ್ದಾಗ ಬದುಕಿಸಿ ತಂದುಕೊಟ್ಟ. ದೇವಿಕೆಯ ಮೊದಲು 6 ಮಕ್ಕಳನ್ನು ಬದುಕಿಸಿ ತೋರಿಸಿದ. ಆ ಬ್ರಾಹ್ಮಣನ ಮಕ್ಕಳು ಹುಟ್ಟುತ್ತಲೇ ಮಾಯವಾಗ್ತಿದ್ದಾರೆ, ಅವರೆಲ್ಲ ತಂದು ತೋರಿಸಿದ. ಇಲ್ಲಿ ಪರೀಕ್ಷಿತ ರಾಜರನ್ನು ಬದುಕಿಸಿ ತೋರಿಸಿದ. ಇವೆಲ್ಲ ದಾಖಲೆಗಳನ್ನು ನೋಡಿದಾಗ ವಿಜ್ಞಾನ ಏನು ಮಾಡಲಾಗದು, ಅದನ್ನು ತತ್ವಜ್ಞಾನ ಹೇಗೆ ಮಾಡುತ್ತೆ ಅಂತ ಹೇಳೋದಕ್ಕೆ ನಿದರ್ಶನ ಇತ್ತು. ಆದ್ದರಿಂದನೇ ಭಗವಂತನ ಸರ್ವೋತ್ತಮತ್ವವನ್ನು ಸಾರ್ತಕ್ಕಂಥ ಸ್ಥಳ ಇತ್ತು. ವಿಷ್ಣು ವೈಷ್ಣವರ ಹೊರತು ಬೇರೆ ಯಾರು ಇಂಥ ಕೆಲಸಗಳನ್ನು ಮಾಡಿಲ್ಲ. ಸತ್ತು ಬದುಕಿದವರು ಸಾಯಿಸೋ ಪ್ರಯತ್ನ ಮಾಡೋರು ಬೇಕಾಷ್ಟನ ಸಿಗ್ತಾರೆ ಹೊರತು ಸತ್ತವರು ಬದುಕಿದ ದಾಖಲೆ ಇವರದ್ದು. ಪರೀಕ್ಷಿತ ರಾಜ ಬದುಕಿದಾಗ ಭಾರಿ ಸಂಭ್ರಮವಾಯಿತು. ಧರ್ಮರಾಜನಿಗಂತೂ ತನ್ನ ವಂಶ ಸುರಕ್ಷಿತವಾಗಿ ನಡೀತಾ ಇದೆ. ಕೃಷ್ಣ ಆಶ್ವಾಸನೆ ಕೊಟ್ಟಿದ್ದಾನೆ. ಬರೀ ಪರೀಕ್ಷಿತ ರಾಜ ಬದುಕ್ತಾನೆ ಅಲ್ಲ, ಸಂತತಿರು ವರ್ಷಸಾಹಸ್ರಂ ಪಾಂಡವಾನಾಂ ಭವೇದ್ಭುವಿ. ಭೂಲೋಕದೊಳಗೆ 1,000 ವರ್ಷಗಳ ಕಾಲ ಪಾಂಡವರ ಸಂತತಿಯೇ ರಾಜ್ಯಭಾರ ಮಾಡುತ್ತೆ ಅಂತ ಭಗವಂತ ಹೇಳಿದ್ದ. ಅದನ್ನು ನಡೆಸ್ತಾ ಇದ್ದಾನೆ. ಮುಂದೆ ಅಶ್ವಮೇಧಯಾಗಕ್ಕೆ ಅಂತ ಹೊರಟಾಗ ಯಾಗದ ಕುದುರೆಯ ಹಿಂದೆ ಅರ್ಜುನ ಹೊರಟ. ತುರಂಗಂ ಕೃಷ್ಣ ಸಾರಂಗಂ ಅನುಭವರಾಜ ವಾಸವಿಹಿ. ಕೃಷ್ಣ ಸಾರಂಗ ಅಂತಕ್ಕಂಥ ಕುದುರೆಯನ್ನು ಯಾವುದೋ ಕುದುರೆಯಿಂದ ಅಶ್ವಮೇಧಯಾಗ ಮಾಡೋಕ್ಕೆ ಬರೋದಿಲ್ಲ. ರೇಸ್ ಕುದುರೆಗೆ ಜಟಕ ಕುದುರೆ ಓಡಿಸಿ ರೇಸ್ ಮಾಡೋಕ್ಕೆ ಬರೋದಿಲ್ಲ. ರೇಸ್ ಕುದುರೆ ಬೇರೆ, ಜಟಕ ಕುದುರೆ ಬೇರೆ, ಎಲ್ಲ ತಾರತಮ್ಯ ಎಂಬುದು ಎಲ್ಲ ಕಡೆ ಇದ್ದಿದ್ದೇನೆ. ಅದರಲ್ಲಿ ಅಶ್ವಮೇಧದ ಕುದುರೆಗೆ ಇವತ್ತು ರೇಸ್ ಕುದುರೆಗಳು ಯಾವ ಇಂಪೋರ್ಟೆಡ್ ಕಾರಿಗಿಂತ ಕಾಸ್ಟ್ಲಿ ಅವು, ಸಿಕ್ಕಾಬೇಟೆ ಕಾಸ್ಟ್ಲಿ ಅವೆಲ್ಲ ಕೂಡ. ಅವ್ರ ರೀತಿಯೇ ಬೇರೆ, ಅವ್ರ ಮೇಂಟೆನೆನ್ಸೇ ಬೇರೆ. ಯಜ್ಞದ ಕುದುರೆ ಅಂದರೆ ಮೊದಲು ಅಂಥ ಕುದುರೆ ಸಿಗೋದು ಯಜ್ಞ ಮಾಡಾಗೇ ಇಲ್ಲ ಫಸ್ಟ್ ಆಫ್ ಆಲ್. ಅಂತ ಭಾಳ ಲಕ್ಷಣವನ್ನು ಗಮನಿಸಿ ಕುದುರೆ ಹುಡುಕಬೇಕು. ಅಂಥ ಕುದುರೆ ಅದಕ್ಕೆ ಯಾವುದೋ ಕುದುರೆಯನ್ನು ಕೊಂದರೆ ಅಶ್ವಹತ್ಯ ದೋಷ ಬರುತ್ತದೆ ಹೊರತು ಅಶ್ವಮೇಧ ಯಾಗ ಆಗೋದಿಲ್ಲ. ಅಶ್ವಮೇಧ ಯಾಗ ಆಗಬೇಕಾದರೆ ಲಕ್ಷಣಯುಕ್ತವಾದಂಥ ಅಶ್ವ ಆಗಬೇಕು. ಅದನ್ನು ನಿನ್ನೆ ಹೇಳಿದಂತೆ ಇಡೀ ಜಗತ್ತನ್ನು ಸುತ್ತಿಸಬೇಕು, ಅದು ಅಜೇಯನಾಗಿ ಬರಬೇಕು, ಎಲ್ಲರನ್ನ ಕಪ್ಪ ಕಾಣಿಕೆ ತರಬೇಕು. ಅರ್ಜುನ ಅದರ ಹಿಂದೆ ಹೊರಟ. ನಿನ್ನೆ ಹೇಳಿದಂತೆ ಜಮಿನಿ ಭಾರತದ ಕಥೆ ಎಂಬುದು ತಾತ್ವಿಕವಾಗಿ ಗ್ರಾಹ್ಯನೇ ಹೊರತು ಅದು ಇತಿಹಾಸವಾಗಿ ಗ್ರಾಹ್ಯ ಅಲ್ಲ. ಕಾರಣ ಅರ್ಜುನ ಧರ್ಮರಾಜನ ಸ್ಪಷ್ಟ ಉದ್ದೇಶ ಬಂಧು ನಿಧನದ ಪಾಪವನ್ನು ಕಳ್ಕೋಬೇಕಾಗಿದೆ. ಇವತ್ತು ಕೊಂದ ಪಾಪ ಹೋಗಲಿಕ್ಕೆ ಮತ್ತೆ ಕೆಲವರನ್ನು ಕೊಂದರೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು, ಇನ್ನೂ ಹೆಚ್ಚು ಪಾಪ ಬರುತ್ತೆ ಹೊರತು ಉಪಯೋಗ ಇಲ್ಲ. ಇವತ್ತು ಅದು ತುಂಬ ಜನ ಗಮನಿಸಬೇಕು, ಪಾಪ ಮಾಡಿರ್ತಾರೆ ಪ್ರಾಯಶ್ಚಿತ್ತ ಮಾಡಿಕೊಡ್ಬೇಕು. ಯಾವುದೊಂದು ಭ್ರಷ್ಟಾಚಾರ ದುಡ್ಡಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದು ಪಾಪ ಹೇಗೆ ಹೋಗುತ್ತೆ? ಮತ್ತೆ ಪಾಪದ ಮೂಲ, ಮತ್ತೆ ಅದು ಪಾಪದ ಮೂಲ. ಪಾಪದಿಂದ ಪಾಪ ವೃದ್ಧಿಯಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನಾವು ಕಡಿಮೆಯಾದರೂ ಪರವಾಗಿಲ್ಲ, ಶುದ್ಧ ಸಂಪತ್ತಾಗಬೇಕು. ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜೆಯೇ ವಿಷ್ಣು ವೇದತಂತ್ರೋಕ್ತ ಮಾರ್ಗತಃ. ಆಚಾರ್ಯರು ಹೇಳ್ತಾರೆ ಯಜ್ಞಯಾಗಾದಿಗಳಿರಲಿ, ನಿತ್ಯದ ದೇವಪೂಜೆಯನ್ನು ಸಹ ಧಾರ್ಮಿಕ ಸಂಪಾದನೆಯ ಹಿನ್ನೆಲೆಯಲ್ಲಿ ಮಾಡಬೇಕೇ ಹೊರತು ಅಧರ್ಮದಿಂದ ಸಂಪಾದನೆಯಿಂದ ಭಗವಂತ ಎಂದೂ ತೃಪ್ತನಾಗೋದಿಲ್ಲ. ಅದಕ್ಕಿದು ನಿದರ್ಶನ. ಅರ್ಜುನ ಹೊರಟ, ಮುಹೂರ್ತಪೂರ್ವವಾದ ಕಾರ್ಯಗಳನ್ನು ಮಾಡಿಕೊಂಡು ಕೊನೆಗೆ ಮಣಲೂರಂ ಕ್ರಮಾತ್ ಪ್ರಾಪ್ತ. ಮಳಲೂರು ಮಣಲೂರು, ಅದೇ ಚಿತ್ರಾಂಗದೆಯ ಊರದು. ವೀರಸೇನ ಚಿತ್ರಾಂಗದೆಯ ತಂದೆ, ಯುದ್ಧದಲ್ಲಿ ಮೃತನಾಗಿರ್ತಾನವನು. ಈ ಯುದ್ಧದಲ್ಲಿ ಅಶ್ವತ್ಥಾಮಾಚಾರ್ಯ ವೀರಸೇನನ್ನು ಕೊಂದಿರ್ತಾರೆ. ಚಿತ್ರಾಂಗದೆಯನ್ನು ಅರ್ಜುನ ವಿವಾಹವಾಗಿ, ಅವಳು ಸಾಕ್ಷಾತ್ ಶಚಿಯೇ, ಶಚಿಯ ಚಿತ್ರಾಂಗದೆಯಾಗಿ ಹುಟ್ಟಿರ್ತಾಳೆ. ದ್ರೌಪದಿ ದೇಹದಲ್ಲಿ ಶಚಿಯ ಆವೇಶ ಇರ್ತದೆ, ಇಲ್ಲಿ ಸಾಕ್ಷಾತ್ ಶಚಿಯ ಚಿತ್ರಾಂಗದೆಯಾಗಿ ಹುಟ್ಟಿತ್ತು. ಅವಳನ್ನು ಮದುವೆಯಾಗಿ ಬಬ್ರುವಾಹನ ಹುಟ್ಟಿದ ಮೇಲೆ ಅರ್ಜುನ ಹೊರಟಿದ್ದು. ಸುಭದ್ರಾ ಕಲ್ಯಾಣದ ನಿಮಿತ್ತವಾಗಿ ಒಂದು ವರ್ಷದ ತೀರ್ಥಯಾತ್ರೆಗೆ ಅರ್ಜುನ ಹೋಗಿರ್ತಾನಲ್ಲ, ಆ ಹುಟ್ಟಿದ ಕಥೆ ಇದು. ಅನೇಕ ದಶಕಗಳ ಹಿಂದಿನ ಕಥೆ ಇದು. ಅದನ್ನು ಅರ್ಜುನಿಗೆ ಅದೆಲ್ಲ ಗೊತ್ತಿದೆ. ಮಳ್ಳೂರಿಗೆ ಬಂದ, ಅಲ್ಲಿ ಚಿತ್ರಾಂಗದೆ ಉಲೂಪಿ ಎಲ್ಲ ಇದ್ದಾರೆ, ಬಬ್ರುವಾಹನ ಇದ್ದಾನೆ. ಕುದುರೆಯನ್ನು ಕಟ್ಟಲಿಕ್ಕೆ ಅಂತ ಹೋಗಲಿಲ್ಲ ಬಬ್ರುವಾಹನ. ಅಲ್ಲಿ ಬಂದ ಕುದುರೆಯನ್ನು ಅತ್ಯಂತ ಸಂಭ್ರಮ ಇಲ್ಲನ್ನು ಬಜೆಮಿನಿ ಪಾತ್ರಕ್ಕೆ ಕಟ್ಟಿಬಿಡ್ತಾನೆ. ಆಮೇಲೆ ಯಾರು ಅಂತ ಅರ್ಜುನ ಗೊತ್ತಾಗುತ್ತೆ, ಆಮೇಲೆ ಅದನ್ನು ಒಪ್ಪಿಸ್ಲಿಕ್ಕೆ ಬರ್ತಾನೆ. ಹಾಗಲ್ಲ, ಕಟ್ಟಲಿಕ್ಕೆ ಹೋಗೋದಿಲ್ಲ ಮೊದಲು. ಅರ್ಜುನ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅರ್ಜುನ ಯಾರು ಅಂತೇಳಿ ಬಬ್ರುವಾಹನಿಗೆ ಗೊತ್ತು, ಬಬ್ರುವಾಹನ ಯಾರು ಅಂತ ಅರ್ಜುನಿಗೂ ಗೊತ್ತು. ಲೋಕದೊಳಗೆ ತನ್ನ ಸ್ವಂತ ಮಗನನ್ನು ಬರೆಯುವಂಥ ಜನ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾಳಿದಾಸನ ಕಲ್ಪನೆಯಂತೆ ದುಷ್ಯಂತ ಶಕುಂತಲೆಯನ್ನು ಮರೆತನೇ ಹೊರತು ಅದು ವಸ್ತುಸ್ಥಿತಿ ಕೂಡ ಅಲ್ಲ. ಅದು ಈ ಮಧ್ಯೆ ದುಷ್ಯಂತ ಶಕುಂತಲೆಯನ್ನು ಮರೆತಿರಲಿಲ್ಲ, ಉಂಗುರ ಬೇಕಿರಲಿಲ್ಲ, ಕಾಳಿದಾಸನ ಕಲ್ಪನೆ ಅಷ್ಟೇ. ಅದಿಷ್ಟು ಕೂಡ ವಸ್ತುಸ್ಥಿತಿಯಲ್ಲಿ ಆತ ಲೋಕಲಕ್ಷಣೆಗೆ ಹಾಗೆ ಮಾಡಿದ. ಮುಂದೆ ತನ್ನ ಮಗ ಹೆಂಡತಿ ಎಂದು ಒಪ್ಪಿಕೊಂಡು ಬಿಟ್ಟ. ಇಲ್ಲೂ ಅರ್ಜುನ ಚಿತ್ರಾಂಗದ ಯಾರು ಅಂತ ಗೊತ್ತು, ಬಬ್ರುವಾಹನ ಯಾರು ಅಂತ ಗೊತ್ತು, ಬಬ್ರುವಾಹನನಿಗೆ ಅರ್ಜುನ ಯಾರು ಅಂತಾರೋ ಗೊತ್ತು. ಯಾವ ಯಮಿನಿ ಭಾರತದಲ್ಲಿ ಏನೋ ಗೊತ್ತಾಗ ಬದಲಾಗಿ ಹೋಗಿಬಿಟ್ಟಿದೆ ಅಲ್ಲ, ಸಿನಿಮಾ ನಾಟಕದಲ್ಲೊಂದು ಉಚ್ಚಾಬಿಟ್ಟು ಬದಲಾಗಿ ಹೋಗಿಬಿಟ್ಟಿದೆ. ಅದೇನೋ ಹಾಗಾಗಿಲ್ಲ, ಇಬ್ಬರಿಗೂ ಗೊತ್ತು. ಅದಕ್ಕೆ ಬಬ್ರುವಾಹನ ಏನು ಮಾಡಿದನಂತೆ, ಕುದುರೆಯನ್ನು ಕಟ್ಟೋದ್ರ ಬದಲು ವೈಭವದ ಸ್ವಾಗತವನ್ನು ಏರ್ಪಾಟು ಮಾಡ್ತಾನೆ ಅರ್ಜುನನಿಗೆ. ತಂದೆ ಬಂದಿದ್ದಾನಂತೆ ಭಾರಿ ಖುಷಿ ಆತನಿಗೆ. ತಂದೆ ಬಂದಿದ್ದಾನೆ, ಅಶ್ವಮೇಧ ಯಾಗ ಬೇರೆ ಮಾಡ್ತಾ ಇದ್ದಾನೆ, ತನ್ನ ಸೇವೆ ಸಲ್ಲಿಸಬೇಕು ಅಂಥೇಳಿ ಅಪಾರ ಕಾಣಿಕೆಗಳ ಸಮೇತ ಬಂದು ಆತನನ್ನು ಎದುರುಗೊಳ್ಳುತ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನೀ ನನ್ನ ಮಗ ಅಲ್ಲ, ಹಾಗಲ್ಲ ಹೀಗಲ್ಲ ಅಂತೇನು ಹೇಳೋದಿಲ್ಲ. ಈ ಲಕ್ಷ್ಮೀಸೇನ ಜೈವಿನ ಭಾರತದಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ, ನನ್ನ ಮಗ ಅಂತ ಹೇಳ್ಕೊತಿ ಎಲ್ಲ ಸುಳ್ಳು ಹೇಳ್ತಿ ಅಷ್ಟೇನೆ. ಜಂಬುಕಂ ಜನಿಸುವುದೇ ಸಿಂಹದುದರದಳು ಅಂತ ಹೇಳ್ತಾರೆ. ಎಲ್ಲಾದರೂ ಸಿಂಹದ ಹೊಟ್ಟೆ ನರಿ ಹುಟ್ಟುತ್ತಾ? ನೀ ಶರಣಾಗತನಾಗಿ ಬಂದಿದ್ದೆ ನರಿ ಇದ್ದ ಹಾಗೆ. ಒಬ್ಬ ರಾಜ ಅಂದರೆ ಯುದ್ಧ ಮಾಡಬೇಕು, ನನ್ನ ಮಗನಲ್ಲ ನೀನು ಅಂತ ಬೈದು ಬಿಡ್ತಾನೆ. ಅದೇನೂ ಆಗೋದಿಲ್ಲ ಹೇಳ್ತಾನೆ. ಬಬ್ಬಗ ಅಂತ ಹೇಳೋದಿಲ್ಲ, ಮಗ ಅಲ್ಲ ಅಂತ ಹೇಳೋದೇ ಇಲ್ಲ ಅರ್ಜುನ. ಬಬ್ರುವಾಹನ ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟಾಗ ಅರ್ಜುನ ಹೇಳ್ತಾನೆ, ಬಬ್ರುವಾಹನ, ನಾನು ನಿನ್ನಿಂದ ಇದು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಮಗನಾಗಿ ಹೀಗೆ ನಡ್ಕೊಳ್ಳೋ ರೀತಿ ಅಲ್ಲ ಅಂತೇಳಿ, ನನ್ನ ಮಗನ ಹೇಳ್ಕೊಳ್ಬಾರ್ದಾಗಿತ್ತು, ನೀನು ನನ್ನನ್ನು ಎದುರಿಸಬೇಕಾಗಿತ್ತು ಅಂತ ಹೇಳ್ತಾರೆ. ನಮಗನಿಸಿದ್ರೆ ಏನನ್ಸುತ್ತೆ, ಅಪ್ಪನ ಜೊತೆ ಜಗಳ ಆಡಿದ್ರೆ ಮಗ ಅಂತಾಗುತ್ತೆ ಲೆಕ್ಕದೊಳಗೆ. ಅಪ್ಪನ ಗೌರವಿಸಬಾರ್ದು, ಪಿತೃದೇವೋ ಅನ್ನಬಾರದು, ಯುದ್ಧ ಮಾಡಿದರೆ ಖುಷಿ ಆಗ್ತಿತ್ತು ಬರೀತಿ ಅರ್ಜುನ ಮಾತಾಡ್ತಾನೆ. ಅಲ್ಲ, ಅದು ಅರ್ಜುನ ತಂದೆ ಬಬ್ರುವಾಹನ ಮಗ, ಆದರೆ ಅರ್ಜುನ ಬೇರೆ ದೇಶದ ರಾಜ, ಬಬ್ರುವಾಹನ ಇನ್ನೊಂದು ದೇಶದ ರಾಜ. ತಂದೆ ಮಕ್ಕಳ ಸಂಬಂಧ ಇಲ್ಲ ಇಲ್ಲಿಗ, ತಂದೆ ಮಕ್ಕಳ ಸಂಬಂಧ ಇಲ್ಲ. ಯಾತಕ್ಕೆ ಅಂದರೆ ಬಬ್ರುವಾಹನ ಮಗನಾಗಿ ಹುಟ್ಟಿದರೂ ಕೂಡ ಆತ ಪುತ್ರಿಕಾ ಪುತ್ರ ಧರ್ಮದಿಂದ ಈ ಚಿತ್ರಾಂಗದ ಮಗನಾಗಿ ಹುಟ್ಟಿ ವೀರಸೇನ ರಾಜ್ಯಕ್ಕೆ ಸೇರ್ತಾನೆ ಹೊರತು ಇದಕ್ಕೆ ಸೇರೋದಿಲ್ಲ ಆತ. ಇದನ್ನು ಗಮನಿಸಬೇಕು, ರಾಜ್ಯನೇ ಬೇರೆ ಈಗ. ಆದ್ದರಿಂದ ಶತ್ರುಪಕ್ಷ ಇದು, ಯಾವುದೋ ಎರಡು 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 ಟೀಮ್ನಲ್ಲಿ ಸೇರ್ಕೊಂಡ್ಬಿಟ್ಟಾಗ ತಂದೆ ಮಗ, ತಂದೆ ಮಗ ಅಂತ ಆಡಬಾರ್ದು, ಆ ಟೀಮಿಗೋಸ್ಕರ ಆಡಬೇಕಾಗ. ಇದಕ್ಕೆ ಅಪ್ಪ ಬೌಲ್ ಮಾಡಿದ ಔಟ್ ಆಗಿಬಿಟ್ರೆ ಉಪಯೋಗ ಇಲ್ಲ ಅದೆಲ್ಲ ಕೂಡ, ಅದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಆದಾಗ ಆಗ್ತದೆ ಹೊರತು ಕೆಲಸಕ್ಕೆ ಬರೋದಿಲ್ಲ. ಇದು ಧರ್ಮ ಅಲ್ಲ ಇದು. ನೀನು ಇನ್ನೊಬ್ಬ ರಾಜ, ನಾನೊಬ್ಬ ರಾಜ. ಈಗ ತಂದೆ ತನ್ನ ನೋಡಬಾರ್ದು ನೀನು. ಒಬ್ಬ ರಾಜನ ಧರ್ಮ ಏನು? ತನ್ನ ಪರಾಕ್ರಮವನ್ನು ತೋರಿಸ್ಬೇಕು. ನನ್ನ ತಂದೆ ಅಂತ ನೋಡೋದ್ರ ಬದಲು ಅಶ್ವಮೇಧ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿದರೆ ಭಾರಿ ಖುಷಿ ಆಗ್ತಿತ್ತು ನನಗೆ. ಎಂತ ಕೆಲಸ ಮಾಡ್ತಿದ್ದೀನಿ ನಿನಗೆ? ಹೋಗು, ಈ ಕುದುರೆ ಕಟ್ಟು, ಯುದ್ಧ ಮಾಡು ಅಂತ ಹೇಳಿದ್ದಾರೆ ಅರ್ಜುನ. ಬಬ್ರುವಾಹನ ಇಷ್ಟಪಡೋದಿಲ್ಲ. ತಂದೆ ಯುದ್ಧ ಮಾಡೋದೇನು ಬಂತಿದೆಲ್ಲ ಕೂಡ ಒಳ್ಳೆಯ ಗೌರವ ತನ್ನ ಮೇಲೆ, ಅವೆಲ್ಲ ಏನೇ ಇರಬಹುದು ನಿನ್ನ ತಂದೆ ಹೌದು ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಆಗ ಉಲೂಪಿ ಬಂದು ಹೇಳ್ತಾಳೆ, ಉಲೂಪಿ ನಾಗಕನ್ಯೆ, ಇರಾವಂತನ ತಾಯಿ ಅವಳು, ಇರಾವಂತ ಈಗ ಬದುಕಿಲ್ಲ, ಅವಳ ಗಂಡನನ್ನು ಗರುಡ ತಿಂದಾಕಿಬಿಟ್ಟಿರ್ತಾನೆ. ಅದೇ ತೀರ್ಥಯಾತ್ರೆಗೆ ಹೋದ ಕಾಲಕ್ಕೇನೆ ಅರ್ಜುನ ಹರಿದ್ವಾರದಲ್ಲಿ ಸ್ನಾನ ಮಾಡಬೇಕಾದ್ರೆ ಉಲೂಪಿ ಅವನನ್ನು ನಾಗಲೋಕ ಕರ್ಕೊಂಡು ಹೋಗಿಬಿಟ್ಟಿರ್ತಾಳೆ. ಅಲ್ಲಿ ಆ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆಯಂತೆ ಅವಳಲ್ಲಿ ಒಂದು ನಿಯೋಗ ಪದ್ಧತಿಯಿಂದ ಮಗನನ್ನು ಪಡಿತಾನೆ. ಅವನೇ ಇರಾವಾನಂತ ಪ್ರಸಿದ್ಧನಾದವನು, ಮಂಗಳನ ಅಂಶ ಅವನು. ಯುದ್ಧದಲ್ಲಿ ಆಲಂಬುಸಾನ ರಾಕ್ಷಸನಿಂದ ಸತ್ತೋಗಿರ್ತಾನೆ ಭೀಷ್ಮ ಪರ್ವದಲ್ಲಿ ಅವನು. ಉಲೂಪಿ ಬಬ್ರುವಾಹನ ತಾನು ಅರ್ಜುನನಿಂದ ಗರ್ಭ ಪಡೆದವಳು, ಚಿತ್ರಾಂಗದ ಹೆಂಡತಿ, ತನ್ನ ಮಗ ಸತ್ತೋಗಿದ್ದ, ಆ ಸ್ನೇಹದಿಂದ ಆಗಾಗಿ ಅವರ ಹತ್ರ ಬಂದು ಸಂಪರ್ಕ ಮಾಡ್ತಿದ್ಲು, ಇಲ್ಲಿಗೆ ಬಂದಿದ್ಲು. ಅವಳು ಹೇಳಿದ್ದು, ಬಬ್ರುವಾಹನ ನಿನ್ನ ತಂದೆನೇ ಯುದ್ಧ ಮಾಡು ಅಂತ ಹೇಳಬೇಕಾದ್ರೆ ಮತ್ತೆ ಯಾಕೆ ಸಂಕೋಚ ಪಡ್ತೀಯ, ಯುದ್ಧ ಮಾಡು ಅಂತ ಪ್ರೇರಣೆ ಮಾಡಿ. ಬೇಡ ಅಂತ ಅವನಿಲ್ಲ, ಮಾಡಲೇಬೇಕು ಅಂತ ನೀನು. ತಂದೆ ಇಷ್ಟಪಟ್ಟಾಗ ಮಗ ಯುದ್ಧ ಮಾಡಿ ತಂದೆಯನ್ನು ಸಂತೋಷಪಡಿಸೋದು ಹೇಗೆ ವಿರೋಧ ಆಗುತ್ತದು? ಆಗೋದಿಲ್ಲ. ತಂದೆಯನ್ನು ಗೌರವ ಇರಲಿ, ಯುದ್ಧ ಮಾಡಬಾರದು ಅನ್ನೋ ಮಾತು ಬೇಡ, ಆತ ಅಪೇಕ್ಷೆ ಪಟ್ಟು ಯುದ್ಧ ಮಾಡು ಅಂತ ಹೇಳಿಬಿಟ್ಲಂತೆ. ಬಬ್ರುವಾಹನ ಆಯಿತು ಅಂಥೇಳಿ ಅವಳು ಒತ್ತಾಯಕ್ಕೆ ಯುದ್ಧ ಶುರು ಮಾಡ್ತಾನೆ. ಅರ್ಜುನ ಮಹಾವೀರ, ಇವನು ಪಾಪ ಹೇಳಿ ಕೇಳಿ ಮಗ, ಯೋಗ್ಯತೆಯಲ್ಲೂ ಮಗ, ಎಲ್ಲದರಲ್ಲೂ ಮಗ, ಮಗನೇ ಹುಟ್ಟಿರೋದು ಇಂದ್ರದೇವರ ಅವತಾರ ಆತ, ಇಂದ್ರ ಮಗ ಜಯಂತನೇ ಬಬ್ರುವಾಹನ ಹುಟ್ಟಿರೋದು, ಸ್ವರೂಪದಲ್ಲೂ ತಂದೆ ತಾಯಿಗಡೆ ಅವರು, ತಂದೆ ಮಗನೇ, ಸ್ವರೂಪದಲ್ಲೂ ತಂದೆ ಮಗ, ಇಲ್ಲೂ ತಂದೆ ಮಗನೇ. ಸಹಜವಾಗಿ ಮೆಲ್ಲ ಯುದ್ಧ ಮಾಡ್ತಾನೆ ಮಗನ ಮೇಲೆ, ಮಕ್ಕಳು ಮನೆಯಲ್ಲಿ ಆಟ ಆಡಬೇಕಾಗ ಮಗ ಗೆಲ್ಲೆ ಅಂತಲೇ ತಂದೆ ಆಡೋದು ಸಾಮಾನ್ಯ, ತಾನು ಗೆಲ್ಲೆ ಅಂತ ಆಡೋದಿಲ್ಲ. ಅರ್ಜುನ ಮೆಲ್ಲಗೆ ಯುದ್ಧ ಮಾಡ್ತಿದ್ದಾನೆ. ಆ ಸರಿಯಾಗಿ ಯುದ್ಧ ಮಾಡಿದ್ರೆ ಬಬ್ರುವಾರ ಒಂದು ಬಾಣ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅಂಥ ಮಹಾವೀರ ಅರ್ಜುನ. ಮಗನಿಗೆ ಅವಕಾಶ ಕೊಡೋದು ಮೆಲ್ಲ ಯುದ್ಧ ಮಾಡ್ತಾನೆ. ಬಬ್ರುವಾಹನ ಮೆಲ್ಲ ಮೇಲೆ ಒಂದೊಂದು ದೊಡ್ಡ ದೊಡ್ಡ ಬಾಣ ಹೊಡಿತಾನೆ. ಅರ್ಜುನಿಗೆ ಲೆಕ್ಕಕ್ಕೆ ಬರೋದಿಲ್ಲ ಅವೆಲ್ಲ ಕೂಡ, ಎಲ್ಲ ಲೀಲಾ